కొలలనూదువనమ్మ చలువ కృష్ణయ్య, కొలలనూదువనమ్మ చలువ కృష్ణయ్య, నళినాక్షియర మధ్య పోళవ రంగయ్య, కొలలనూదువ నమ్మ చలువ కృష్ణయ్య, నళినాక్షియర మధ్య పోళవ రంగయ్య, కొలలనూదువ నమ్మ కృష్ణయ్య. కరద్వయదలి శంఖ చక్ర పిడిదిహ, కరద్వయదలి శంఖ చక్ర పిడిదిహ, కిరునగె నగుత సుళి పల్లిన చలువ, కరద్వయ దళి శంఖ చక్ర పిడిదిహ, కిరునగె నగుత తుళి పల్లిన చలువ, స్వరగళ పిడియుత్త ఆ సరసి జనాభం మందిర ది మేరేవ, సరసి జనాభం మందిర ది మేరేవ, కొలలనూదువ నమ్మ చలువ కృష్ణయ్య. శ్రీపతి ముంగురులు ಶಿರದಲ್ಲಿ ಮುಕುಟ, ಶ್ರೀಪತಿ ಮುಂಗುರುಳು ಶಿರದಲ್ಲಿ ಮುಕುಟ, ಪಾಪನ ದಹಿಸುವ ಪಾವನ ವೇಣು, ಶ್ರೀಪತಿ ಮುಂಗುರುಳು ಶಿರದಲ್ಲಿ ಮುಕುಟ, ಪಾಪನ ದಹಿಸುವ ಪಾವನ ವೇಣು, ಆಪದ ಮೋಳಿಯ ರೂಪದ ಚಲುವ ಚಲುವ ಚಲುವ, ಆಪದ ಮೋಳಿಯ ರೂಪದ ಚಲುವ, ಗೋಪಾಲ ಕೃಷ್ಣ ವಿಠಲಯನ್ನ ಕಾವ, ಗೋಪಾಲ ಕೃಷ್ಣ ವಿಠಲಯನ್ನ ಕಾವ, ಕೊಳಲನೂದುವ ನಮ್ಮ ಚಲುವ ಕೃಷ್ಣ, ನಳಿನಾಕ್ಷಿಯರ ಮಧ್ಯ ಪೋಳವ ರಂಗಯ್ಯ, ಕೊಳಲನೂದುವ ನಮ್ಮ ಕೃಷ್ಣಯ್ಯ. Krishna. Thank you.
ಪ್ರಾರ್ಥನೆ ನಡೆಸಿಕೊಟ್ಟು ಉಪಶ್ರೀಯವರಿಗೆ ಅನಂತ ಧನ್ಯವಾದಗಳು. ಮನಸ್ಸಿನ ಆರೋಗ್ಯ, ದೇಹದ ಆರೋಗ್ಯ, ಮನಸ್ಸನ್ನು ಆರೋಗ್ಯವಾಗಿಟ್ಕೋಬೇಕಾಗಿದ್ದರೆ ಯಾವ ಇಹ ಸಂಪತ್ತಿನಿಂದ ಕೂಡ ಸಾಧ್ಯವಿಲ್ಲ. ಅದೇನಿದ್ರೂ ಆಧ್ಯಾತ್ಮದಿಂದ ಮಾತ್ರ ಸಾಧ್ಯ. ಈ ಆಧ್ಯಾತ್ಮ ಪ್ರವಚನ ಮಾಲಿಕೆಯನ್ನ ಕೇಳ್ತಾ ಕೇಳ್ತಾ ಹೋದ ಖಂಡಿತವಾಗಲೂ ನಾವು ವಯಸ್ಸಿನಲ್ಲಿ ಜಾಸ್ತಿ ಆದರೂ ಕೂಡ ದೇಹ ಸವಿತಾ ಇದ್ರೂ ಕೂಡ ಮನಸ್ಸು ಯಾವತ್ತೂ ಲವಲೌಕಿಂಗ್ ಇರುತ್ತೆ. ಈ ಪ್ರವಚನ ಮಾಲಿಕೆಯನ್ನ ಪೂಜ್ಯ ಆಚಾರ್ಯರು ಅತಿ ಹೆಚ್ಚಿನ ಶ್ರದ್ಧೆಯಿಂದ ನಮ್ಮ ಗಿರಿನಗರದ ಜನತೆಗೆ ನೀಡ್ತಾ ಇದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಶ್ರೀ ವಿಜಯದ್ವರು ಆಚಾರ್ಯರಿಗೆ ಮಾಲಾರ್ಪಣೆ ಮಾಡಿ ನಮ್ಮ ಕೃತಜ್ಞತೆಯನ್ನ ಸೂಚಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಈ ಎಲ್ಲರಿದ್ರು ಸೋಲ್ತಾರೆ ಬದಲು ಅಭ್ಯಾಸ ಗೊತ್ತಿರಬೇಕು. 2 ವರ್ಷಗಳಿಂದ ತಾವೆಲ್ಲ ಉತ್ತೇಜನ ನೀಡುತ್ತಾ ಬಂದಿದ್ದೀರಾ, ಈ ರೀತಿ ತಮ್ಮ ಸಹಕಾರ ಮುಂದೇನು ಬೇಕು. ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಪ್ರವಚನ ಮಾಲಿಕೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ಪೂಜ್ಯ ಆಚಾರ್ಯನಲ್ಲಿ ತಮ್ಮೆಲ್ಲರ ಪರವಾಗಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ತಾ ಇದ್ದೀನಿ.
ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಅಖಿಲ ಶಕ್ತಿ ಸರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವದಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾ ವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋ ನಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶೇಷಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದ ತೀರ್ಥೇಂದ್ರನೋ ಹೃದಂಬರೇ ಯದ್ವಜಶ್ಚಂದ್ರಿಕಾ ಸ್ವಾಂತ ಸಂತಾಪಂ ನಿಹೃತ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಸ್ ಭೂಯಾ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜಕಾನಿಷ್ಠ ಹರಾಯ ಪುರವೈಜಿನೇ ಭವಾಯ ಭವತೇ ಭೂಯಾ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಗಿಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ವಾದಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿರತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮದ್ ಮಹಾಭಾರತ ವಿಶ್ವದಲ್ಲಿಯೇ ಅತ್ಯಂತ ವಿಲಕ್ಷಣವಾಗಿರತಕ್ಕಂತಹ ಸರ್ವೋತ್ಕೃಷ್ಟವಾಗಿರ್ತಕ್ಕಂಥ ಕೃತಿ. ಅದರ ಎಲ್ಲ ರೀತಿಯಾದ ಕಥೆ ಮೊದಲಾದ ಪ್ರತಿಯೊಂದು ಅಂಶದಲ್ಲೂ ಕೂಡ ಅದಕ್ಕೆ ಅದೇ ಸಾಟಿ ಅಂತ ಕರೆದಿದ್ದಾರೆ. ನ ಭಾರತ ಸಮಂ ಶಾಸ್ತ್ರಂ, ಮಹಾಭಾರತಕ್ಕೆ ಸಮನಾದ ಮತ್ತೊಂದು ಶಾಸ್ತ್ರ ಇಲ್ಲ. ಶಾಸ್ತ್ರ ಅಂತ ಯಾತಕ್ಕೆ ಕರೀತಾರೆ, ಅನೇಕರಿಗೆ ಅದೇ ಗೊತ್ತಿರೋದಿಲ್ಲ. ಶಾಸ್ತ್ರ ಅಂದರೆ ಇದು ರಸಾಯನ ಶಾಸ್ತ್ರ, ಭೌತಶಾಸ್ತ್ರ, ಫಿಸಿಕ್ಸ್, ಕೆಮಿಸ್ಟ್ರಿ ಅಂತ ಕರೆಯುವ ಅವೆಲ್ಲ ಶಾಸ್ತ್ರ ಅಂತಲೇ ಕರೆದಿರೋದು. ಶಾಸ್ತ್ರ ಅಂದರೆ ಏನು ಹಾಗಿದ್ರೆ ಅದಕ್ಕೆ ಶಿಷ್ಯತೆ ತತ್ವ ಮನೇನಾಯ್ತಿ ಶಾಸ್ತ್ರ. ಯಾವುದು ತತ್ವವನ್ನು ತಿಳಿಸುತ್ತೋ ಅದು ಶಾಸ್ತ್ರ. ತತ್ವ ಅಂದ್ರೆ ಏನು? ವಸ್ತುಸ್ಥಿತಿ ಅಂತ ಅರ್ಥ. ಫ್ಯಾಕ್ಟ್ಸ್, ಯಾವುದು ಫ್ಯಾಕ್ಟ್ ಅನ್ನು ಹೇಗೆ ಅದು ಹೇಗಿದೆಯೋ ಹಾಗೆ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅದನ್ನು ಶಾಸ್ತ್ರ ಅಂತ ಕರೀತಾರೆ. ಕಾವ್ಯ ಹಾಗಲ್ಲ, ಅದು ಫಿಕ್ಷನ್. ಕಲ್ಪನೆಗಳ ಮೂಲಕ ರಂಜಕವಾಗಿ ಹೇಳಿಬಿಟ್ರೆ ಕಾವ್ಯ. ಅದು ವಸ್ತುಸ್ಥಿತಿಯನ್ನು ವಿಷದಪಡಿಸಿದಾಗ ಅದನ್ನು ಶಾಸ್ತ್ರ ಅಂತ ಕರೀತಾರೆ. ಮಹಾಭಾರತವನ್ನು ಶಾಸ್ತ್ರ ಅಂತ ಕರೆದಿದ್ದಾರೆ. ಜನ ಸಾಮಾನ್ಯವಾಗಿ ಅದನ್ನು ಕಾವ್ಯ ಅಂತ ನೋಡೋದೇ ಜಾಸ್ತಿ. ರಾಮಾಯಣ ಮಹಾಭಾರತಗಳನ್ನು ಕಾವ್ಯಗಳು ಅಂತ ನೋಡುತ್ತಾರೆ. ವಾಲ್ಮೀಕಿ ರಾಮಾಯಣವನ್ನಂತೂ ಆದಿಕಾವ್ಯ ಅಂತ ಕರೆದೇ ಜನಕ್ಕೆ ಗೊತ್ತಿರೋದು. ಆದರೆ ಮೂಲತಃ ಅವು ಕಾವ್ಯಗಳಲ್ಲ, ಅವು ಇತಿಹಾಸಗಳು. ಇತಿಹಾಸಗಳಲ್ಲೂ ಕೂಡ ಶಾಸ್ತ್ರದ ಒಂದು ಭಾಗ. ಇತಿಹಾಸ ಫ್ಯಾಕ್ಟ್ ತಾನೆ. ಇತಿಹಾಸ ಅಂದರೆ ಇದು ಹೀಗಿತ್ತು ಅಂತ ತಿಳಿಸೋದಷ್ಟೇ. ಆ ದೃಷ್ಟಿಯಿಂದ ಇತಿಹಾಸ ಹೀಗಿತ್ತು, ನಾವು ಹೀಗಿದ್ರೆ ಒಳ್ಳೆ ರೀತಿಯಾದ ಅಭ್ಯುದಯವನ್ನು ಕಾಣಲಿಕ್ಕೆ ಸಾಧ್ಯ ಅಂತ ತಿಳಿಸಿದಾಗ ಶಾಸ್ತ್ರವಾಗುತ್ತೆ. ಬರೀ ಫ್ಯಾಕ್ಟ್ಸ್ ಹೇಳೋದು ಬೇರೆ, ಆ ಫ್ಯಾಕ್ಟ್ಗಳನ್ನ ನಾವು ಉದ್ಧಾರಕ್ಕೋಸ್ಕರವಾಗಿ ವಿವರಣೆ ಮಾಡಿದಾಗ ಅದನ್ನು ಶಾಸ್ತ್ರ ಅಂತ ಕರೀತಾರೆ. ವಸ್ತುಸ್ಥಿತಿ, ಒಂದು ವಸ್ತು ಇದೆ, ಯಾವುದೋ ಒಂದು ಮಣ್ಣಿದೆ, ಮಣ್ಣಷ್ಟೇ, ಅನ್ನ ಇದೆ, ಎಷ್ಟು ವ್ಯತ್ಯಾಸ ಇದೆ. ಈಗ ಮಣ್ಣನ್ನು ಮಣ್ಣು ಅಂತ ತಿಳ್ಕೊತೇವೆ, ಬಿಟ್ಟುಬಿಡ್ತೇವೆ. ಯಾರು ಅನ್ನವನ್ನು ಅನ್ನ ತಿಳ್ಕೊಂಡು ತಿಂತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಅನ್ನದ ಉಪಯೋಗ ತಿಳ್ಕೊಳ್ಳೋಕ್ಕೆ ಹೌದು, ತಿನ್ನಲಿಕ್ಕೆ ಹೌದು. ಆದರೆ ಮಣ್ಣು ಮೊದಲಾದ ವ್ಯವಸ್ಥೆಗಳು ತಿಳ್ಕೊಂಡು ಬಿಟ್ಟುಬಿಡೋದಷ್ಟೇ. ಇವತ್ತು ಶಾಸ್ತ್ರ ಅಂದರೆ ಹಾಗೆ, ಯಾವುದನ್ನು ನಾವು ತಿಳ್ಕೊಳ್ಳೇಬೇಕು, ತಿಳ್ಕೊಂಡು ಅನುಷ್ಠಾನ ಮಾಡಲೇಬೇಕು, ಆ ಮೂಲಕ ಉತ್ತಮ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಅದನ್ನು ಶಾಸ್ತ್ರ ಅಂತ ಕರೀತಾರೆ. ಆ ಶಾಸ್ತ್ರಗಳಲ್ಲೇ ವೇದಗಳು, ಇತಿಹಾಸಗಳು, ಪುರಾಣಗಳು ಶಾಸ್ತ್ರದ ಭಾಗಗಳು. ಈ ನಮ್ಮ ಈ ಹಿಸ್ಟ್ರಿಗಳು ಬೇರೆ, ಹಿಸ್ಟ್ರಿ ಜಾಗ್ರಫಿ, ಡಿ ಹಿಸ್ಟ್ರಿ ಕರೆಯೋದು ಬೇರೆ, ಶಾಸ್ತ್ರದ ಇತಿಹಾಸ ಬೇರೆ. ಶಾಸ್ತ್ರೀಯ ಇತಿಹಾಸಗಳೆಲ್ಲ ವಸ್ತುಸ್ಥಿತಿಯನ್ನ ತಾತ್ವಿಕ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡ್ತಾ ಅವುಗಳ ಹಿರಿವೆಯನ್ನ ನಾವು ಅರ್ಥ ಮಾಡಿಕೊಂಡು ಒಳ್ಳೆಯದನ್ನು ಅನುಸರಣೆ ಮಾಡ್ತಾ ದುಷ್ಟರ ಆದರ್ಶಗಳನ್ನು ಕೈಬಿಟ್ಟಾಗ ಎಲ್ಲ ರೀತಿಯಾದ ಶ್ರೇಯಸ್ಸನ್ನು ಹೊಂದಲಿಕ್ಕೆ ಸಾಧ್ಯ. ಸಾಮಾನ್ಯವಾಗಿ ಈ ಶ್ರೇಯಸ್ಸನ್ನು ಕೂಡ ಉಪನಿಷತ್ತುಗಳು ಹೇಳುತ್ತವೆ. ಯಾವುದೋ ಶ್ರೇಯಸ್ಸು ಶ್ರೇಯಸ್ಸಲ್ಲ, ಮನೆ ಕಟ್ಟಿದ್ರೆ ಶ್ರೇಯಸ್ಸಲ್ಲ, ಹಣಕಾಸು ಬಂದರೆ ಶ್ರೇಯಸ್ಸಲ್ಲ, ಯಾಕೆಂದ್ರೆ ನಮ್ಮ ಹಿಂದೆ ಬರೋದಿಲ್ಲ ಆದ್ರೆ ಶ್ರೇಯಸ್ಸಲ್ಲ. ಅವೆಲ್ಲ ಕೂಡ ವಿದ್ಯಾರ್ಥಿ ಏನ್ ತಂದ್ರೆ ಶ್ರೇಯಸ್ಸಲ್ಲ, ಅವನು ಸರ್ಟಿಫಿಕೇಟ್ ತಂದ್ರೆ ಶ್ರೇಯಸ್ಸು, ತಾನು ಪಾಸ್ ಮಾಡಿ ಮುಂದೆ ಉಪಯೋಗಕ್ಕೆ ಬರುತ್ತೆ, ಕಾಲೇಜ್ ಬಿಟ್ಟು ಬೇರೆ ಕಡೆ ಉಪಯೋಗಕ್ಕೆ ಬರುತ್ತೆ, ಅದೇ ರೀತಿ ಮುಂದೆ ಪರಲೋಕಕ್ಕೆ ಉಪಯೋಗಕ್ಕೆ ಬರುತ್ತಲ್ಲ ಅದನ್ನ ಶ್ರೇಯಸ್ಸು ಅಂತ ಕರೀತಾರೆ. ಈ ಲೋಕದಲ್ಲಿ ಮಾತ್ರ ಉಪಯೋಗಕ್ಕೆ ಬಂದ್ರೆ ಅದು ಪ್ರೇಯಸ್ಸು, ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಒಟ್ಟಾಗಿ ಉಪಯೋಗಕ್ಕೆ ಬಂದ್ರೆ ಅದನ್ನ ಶ್ರೇಯಸ್ಸು ಅಂತ ಕರೀತಾರೆ. ಇವತ್ತು ಶ್ರೇಯಸ್ಸಿನ ಕಾನ್ಸೆಪ್ಟೇ ಹೋಗಿಬಿಟ್ಟಿದೆ ಜನಗಳಲ್ಲಿ, ಶ್ರೇಯಸ್ಸಿನ ಪರಿಕಲ್ಪನೆಯೇ ಇಲ್ಲ. ಇವತ್ತು ಚಕ್ರ ಹೊಡೆದು ಹೋದ್ರೆ ಸಿನಿಮಾ ನೋಡ್ತಾ ಕೂತ್ಬಿಟ್ಟು ಆನಂದ, ನಾಳೆ ಏನಾಗುತ್ತೆ ಎಚ್ಚರದೇ ಇಲ್ಲ ಅವಳಿ ನಡಿ ಏನಾಗುವ. ಅದು ಪರೀಕ್ಷೆ ಚಕ್ರ ಹೊಡೆದು ಕೂತಿರುತ್ತೋ ಗೋವಿಂದ ಅವನ ಅವಸ್ಥೆ, ಆರಾಮ ಕೂತಿದ್ದೆ ಶೀರ್ಷಿಕೆ ಬುದ್ಧ ಕುತ್ಕೊಂಡ್ಬಿಟ್ಟಿದ್ದಾನೆ, ನಡೆದಿರೋದೇನಲ್ಲ ಅದು ಪರೀಕ್ಷೆ ನಡೀತಾ ಇತ್ತು. ಇವತ್ತು ಅಂತ ಸ್ಥಿತಿಯಲ್ಲಿ ಮನುಷ್ಯ ಇದ್ದಾನೆ. ಲೌಕಿಕದ ಆಕರ್ಷಣೆಯೊಳಗ ಒಳಗಾಗಿರ್ತಕ್ಕಂಥ ಮನುಷ್ಯ ತಾತ್ವಿಕ ವಿಚಾರವನ್ನು ಪೂರ್ತಿ ಕೈಬಿಟ್ಟುಬಿಟ್ಟು ನಾನು ಭಾರಿ ಸುಖವಾಗಿದ್ದೇನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೇನೆ. ಎಂಥ ಭ್ರಮೆ ಇದು ಒಂದು, ಈ ಭ್ರಮೆ ಎಷ್ಟು ಆಶ್ಚರ್ಯ. ಬಂದು ಯಾವ ಸಿನಿಮಾ ಆಕ್ಟ್ರೆಸ್ ಸತ್ತಲ್ಲ, ಕೋಟಿಗಟ್ಟಲೆ ಆಸ್ತಿ, ಬರೀ 25 ಲಕ್ಷ ರೂಪಾಯಿ ಕ್ಯಾಶು, ಕೊನೆಗೆ ಅನಾಥಿಯಾಗಿ ಸತ್ತು ಹಣ ಸಿಗಬೇಕು 3 ದಿವಸ ರಾತ್ರಿ ಬಂದ ಮೇಲೆ. ಎಂದು ಹಣ ಕಾಪಾಡೋದಾಗಿದ್ದರೆ ಅವ್ರು ಫಸ್ಟ್ ಕ್ಲಾಸ್ ಸಾಯ್ಬೋದಾಗಿತ್ತು, ಬದುಕಬಹುದಾಗಿತ್ತು, ಎರಡೂ ಸಾಧ್ಯವೇ ಆಗಲಿಲ್ಲ. ನಮ್ಮ ಹಣಕಾಸುಗಳು ಕಾಪಾಡೋದಿಲ್ಲ ಅಂತ ಹೇಳೋದಕ್ಕೆ ಅದಕ್ಕಿಂತ ಒಂದು ದೊಡ್ಡ ದೃಷ್ಟಾಂತ ಇಲ್ಲ. ಇಂಥ ಎಷ್ಟೋ ನಡೀತಿ, ಕೆಲವು ಗೊತ್ತಾಗತ್ತೆ, ಕೆಲವು ಗೊತ್ತಾಗೋದಿಲ್ಲ ಅಷ್ಟೇ ಹೊರತು, ನಿಜವಾಗ್ಲೂ ಸಹ ನಮ್ಮನ್ನು ಶಾಶ್ವತ ಉಳಿಸ್ತಕ್ಕಂಥದ್ದು ಧರ್ಮ. ಮುಂಚೆ ಮಾಡಿರೋ ಧರ್ಮವಾ ಅದಕ್ಕಂತೆ ಸಾರಿತ್ತು. ಧರ್ಮ ನಮ್ಮನ್ನು ಸಂರಕ್ಷಣೆ ಮಾಡೋ ಹಾಗೆ ಬೇರೆ ಯಾವುದನ್ನು ನಮ್ಮನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಮನುಷ್ಯ ಸಣ್ಣಗೆ ಅರ್ಥ ಮಾಡಿಕೊಳ್ಬೇಕು. ಅದು ಅರ್ಥ ಮಾಡಿಕೊಳ್ಳೋದಕ್ಕೆ ತತ್ವವನ್ನು ಹೇಳ್ತಾರೆ. ಆದರೆ ತತ್ವದ ಕಡೆ ಗಮನ ಬರಬೇಕಲ್ಲ, ತತ್ವ ಬಹಳ ಜಟಿಲ ಅಂತ ದೃಷ್ಟಿಯಿಂದ ಅದನ್ನು ಒಳ್ಳೆ ರಂಜಕವಾಗಿ ಹೇಳಿದ್ದು ಮಹಾಭಾರತದ ವೈಶಿಷ್ಟ್ಯ. ಆಗ ಅದು ಕಾವ್ಯವಾಯಿತು, ವಿಷಯ ಶಾಸ್ತ್ರ ಹೇಳಿದ್ದು ಕಾವ್ಯವಾಗಿ, ಇದು ಭಾರಿ ವೈಶಿಷ್ಟ್ಯ. ಇವತ್ತು ಕೆಮಿಸ್ಟ್ರಿ ಶಾಸ್ತ್ರ, ಫಿಸಿಕ್ಸ್ ಶಾಸ್ತ್ರ, ಅದು ಕಾವ್ಯ ಹೇಳ್ಬಿಟ್ರೆ ಗೋವಿಂದ, ಇರೋದಾಗಿ ಹೇಳಿದ್ರೆ ಅರ್ಥ ಮಾಡಿಕೊಳ್ಳೋದು ಕಷ್ಟ, ಅದರಲ್ಲೇ ಫೇಲ್ ಆಗ್ತಿರ್ತಾರೆ ಮನುಷ್ಯ. ಇನ್ನು ಪೊಯಿಟ್ರಿಯಾಗಿ ಹೇಳಿದರೆ ಗೋವಿಂದ. ಆದರೆ ವೇದವ್ಯಾಸರು ಎಂಥ ಮಹಾನುಭಾವರು ಅಂದರೆ ಅತ್ಯಂತ ಜಟಿಲವಾದ ತತ್ವವನ್ನು, ಅದು ಎಂಥ ತತ್ವ, ಕಣ್ಣಿಗೆ ಕಾಣತಕ್ಕಂಥದ್ದಲ್ಲ. ಮತ್ತೆ ನಾವು ಫಿಸಿಕ್ಸನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬೋದು, ಹಾಗೆ ತೋರಿಸಿದ್ರೆ ಸೈನ್ಸ್ ಆಗೋದು, ಸೈನ್ಸ್ ಕೆಮಿಸ್ಟ್ರಿನ ಹಾಗೆ ತೋರಿಸ್ಬೋದು, ಸೈನ್ಸಿನ ಯಾವ ಭಾಗ ಅಂದಕ್ಕಾದ್ರೂ ಕೂಡ ವೆರಿಫೈಯಬಲ್ ಅದು. ಆದರೆ ತತ್ವಜ್ಞಾನ ಅನ್ನೋದನ್ನು ಆ ರೀತಿ ವೆರಿಫೈ ಮಾಡಕ್ಕೆ ಬರೋದಿಲ್ಲ, ವೆರಿಫೈ ಮಾಡೋ ಮೆಥಡ್ಡೇ ಬೇರೆ. ಅಂಥ ತತ್ವಗಳನ್ನು ಕಥೆಯ ರೂಪದಲ್ಲಿ ಹೇಳ್ತಾರೆ ಅಂದರೆ ಎಂಥ ಕೌಶಲ್ಯ ಇದು, ಇದನ್ನು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಚಿಕ್ಕ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ಕಥೆಗಳ ಮೂಲಕ ಹೇಳ್ಕೊಂಡು ಪದ್ಧತಿ ವೇದವ್ಯಾಸ ಹೇಳಿದ್ರೆ ಅದೆಲ್ಲ ಚಿಕ್ಕವರೇನೆ, ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಕಥೆಯ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಅದು ಎಂಥ ಕಥೆ, ಸಾಮಾನ್ಯ ಮಕ್ಕಳಿಗೆ ಕಥೆ ಅಂದರೆ ಭಾರಿ ಇಂಟ್ರೆಸ್ಟಿಂಗ್. ಈ ಮತ್ತೆ ಕೇಳಿದ್ದೆ ಕೇಳ್ತಾರೆ, ಅದು ಆಶ್ಚರ್ಯ, ಕೇಳಿದ್ದೇನೆ ಹೇಳಿದ್ದೆ ಹೇಳಬೇಕು ಅವರಿಗೆ, ಭಾರಿ ಖುಷಿ ಅವರಿಗೆ. ಕಥೆ ಮುಂದೆ ಅವರೇ ಹೇಳ್ತಿರ್ತಾರೆ, ಬೇಕಾದ್ರೆ ಮತ್ತೆ ಹೇಳಬೇಕು, ಮುಂದೆ ಏನಾಗುತ್ತೆ ಮರ್ತಾ ಅವರೇ ಜ್ಞಾಪಿಸ್ತಾರೆ, ಸ್ಟಿಲ್ ಕೇಳಿದ್ರೆ ಅವ್ರಿಗೆ ಆನಂದ. ಒಂದು ವಿಚಿತ್ರ ಸೈಕಾಲಜಿ ಅದು. ಅದನ್ನು ವೇದವ್ಯಾಸ ನಮ್ಮಲ್ಲಿ ಇಟ್ಟಿದ್ದಾರೆ. ಎಂಥ ಕಥೆಗಳು, ಮಹಾಭಾರತದ ಕಥೆಗಳನ್ನು ಕೇಳಿದವರಿಗೆ ಇನ್ನೊಂದು ಕಥೆ ಹಿಡಿಸಲಿಕ್ಕೆ ಸಾಧ್ಯ ಇಲ್ಲ. ಮಹಾಭಾರತ, ಭಾಗವತಾದಿ, ವೇದವ್ಯಾಸರ ಕಥಾ ಪ್ರಪಂಚ ತೀರ ವಿಲಕ್ಷಣ. ಅದರಲ್ಲಿ ಮಾತು ಮಾತಿಗೆ ತತ್ವ ತುಂಬಿರುತ್ತೆ. ಕೇಳೋದಕ್ಕೆ ಹೋದರೆ ಚಿಕ್ಕ ಮಕ್ಕಳು ಕೂಡ ಭಾರಿ ಎಂಜಾಯ್ ಮಾಡಬಹುದು ಅಂಥದ್ದನ್ನು ಹೇಳಿದ್ದಾರೆ. ಅದರಲ್ಲಿ ಜನಗಳಿಗೆ ಇನ್ನೊಂದು ಭಾರಿ ವಿಶೇಷ ಆಸಕ್ತಿ ಯಾವುದರಲ್ಲಿ ಜಾಸ್ತಿ ಅಂದರೆ ಈ ಫೈಟಿಂಗ್ ಅಂದರೆ ಎಲ್ಲದೂ ಭಾರಿ ಆಸಕ್ತಿನೇ. ಸಿನಿಮಾ ನಾಟಕಗಳೆಂದು ಫುಲ್ಲ ಫೈಟಿಂಗ್ ಇದ್ದಷ್ಟು ಭಾರಿ ಜೋರು. ವೇದವ್ಯಾಸರು ಅದನ್ನು ಸೇರಿಸ್ತಾರೆ, ಇದು ಭಾರಿ ಆಶ್ಚರ್ಯ. ಯುದ್ಧ ನೋಡಿ ಎಂಥ ಭಯಂಕರ ಯುದ್ಧಗಳವು, ಇವತ್ತಿನ ಯಾವ ಹೋರಾಟವೂ ಅಷ್ಟು ಭಯಂಕರ ಇರಲಿಕ್ಕೆ ಸಾಧ್ಯ ಇಲ್ಲ. ಮಹಾಭಾರತದ ಯುದ್ಧ ಅಂದರೆ, ರಾಮಾಯಣದ ಯುದ್ಧ ಅಂದರೆ ಜಗತ್ತು ಕಂಡ ಎರಡು ಮಹಾಯುದ್ಧಗಳು. ರಾಮಾಯಣದಂಥ ಯುದ್ಧವನ್ನು ವಾಲ್ಮೀಕಿಗಳೇ ಹೇಳ್ತಾರೆ, ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವ. ರಾಮ ರಾವಣರ ಯುದ್ಧ, ರಾಮ ರಾವಣರ ಯುದ್ಧ ಇದ್ದಾಗಿತ್ತೇ ಹೊರತು ಇನ್ಯಾವುದಕ್ಕೂ ಹೋಲಿಸಕ್ಕೆ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಅನಂತರದ ಯುದ್ಧ, ಈ ಕುರುಪಾಂಡವರ ಯುದ್ಧ, ಕುರುಪಾಂಡವರ ಯುದ್ಧ ಅನಂತರ ದೊಡ್ಡ ದಾಖಲೆಯ ಯುದ್ಧ. ಅನೇಕ ದೃಷ್ಟಿಯಿಂದ ರಾಮಾಯಣದ ಯುದ್ಧಕ್ಕಿಂತ ಮಹಾಭಾರತದ ಯುದ್ಧ ಬಹಳ ಹೆಚ್ಚು ಪ್ರಮುಖವಾಗುತ್ತದೆ. ಅನೇಕರಿಗೆ ಆಶ್ಚರ್ಯವಾಗಬೇಕು, ಯಾಕೆಂದ್ರೆ ಸ್ವತಃ ಭಗವಂತನಾದ ರಾಮ ಯುದ್ಧ ಮಾಡ್ತಿದ್ದಾನೆ, ಇಲ್ಲಿ ಕೃಷ್ಣ ಯುದ್ಧ ಮಾಡ್ತಾ ಇಲ್ಲ. ಆದರೂ ಕೂಡ ಅದಕ್ಕಿಂತ ಇದೇ ಶ್ರೇಷ್ಠ, ಇದು ಬಹಳ ಆಶ್ಚರ್ಯ. ಇದು ಆ ಯುದ್ಧಕ್ಕೆ ಈ ಯುದ್ಧನೇ ಶ್ರೇಷ್ಠ. ಮುಂದೆ ನೋಡ್ತೇವೆ ಯಾತಕ್ಕೆ ಅಂತ ಹೇಳಿ, ಅದನ್ನ ಅದು ಮನಸ್ಸಲ್ಲಿ ಇದ್ರೆ ಸಾಕು. ರಾಮದೇವರು ಸರ್ವೋತ್ತಮರೋದು ವಿವಾದ ಇಲ್ಲ, ಆದರೆ ಅವರ ಯುದ್ಧವನ್ನ ಭಾರಿ ದೊಡ್ಡದಂತ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಮುಂದೆ ಯಾವ ಯುದ್ಧ ಭಾರಿ ದೊಡ್ಡದಿರುತ್ತೆ ಮತ್ತೆ ಲೆಕ್ಕ ಹಾಕಿ ನೋಡಿದಂತೆ, ಭಗವಂತನ ಮುಂದೆ ಯಾವ ಯುದ್ಧ? ಇವತ್ತು ಇರುವೆಗಳಿಂದ ಮತ್ತೆ ಫೈಟಿಂಗ್ ಮಾಡ್ತಾನೆ, ಒಬ್ಬರು ನೋಡಕ್ ಬರೋದಿಲ್ಲ. ಇರುವೆಗಳು ಒಂದು ಸಾವಿರಾರು ಇರುವೆಗಳು ಒಬ್ಬ ಮನುಷ್ಯ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಕೋಲ್ ಹಿಡ್ಕೊಂಡಿತ್ತಿದ್ದಾನೆ ಅಂದ್ರೆ ಯಾರು ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಯಾಕೆ? ದೇವರು ಯುದ್ಧಕ್ಕಿದ್ದರೆ ಏನರ್ಥ? ದೇವರು ಭಗವಂತ ಏನ್ ಬೇಕಾದ್ರೂ ಮಾಡಬಲ್ಲ, ಕೇವಲ ಸಂಕಲ್ಪದಿಂದ, ಸಂಕಲ್ಪ ಮಾತ್ರದಿಂದ ಜಗತ್ತನ್ನೆಲ್ಲ ಭಸ್ಮ ಮಾಡಿ ಬಿಡಬಲ್ಲ ಅಂತ ಪರಮಾತ್ಮನಿಗೆ ಯಾವುದು ಎದುರಾಳಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅದೊಂದು ನಾಟಕದ ಯುದ್ಧ ಇದ್ದಾಗಲ್ಲ ಅಷ್ಟೇ ಅಷ್ಟೇ. ಆದರೆ ರಾಮಾಯಣದ ಮಹಾಭಾರತ ಯುದ್ಧ ಹಾಗಲ್ಲ. ಇಲ್ಲಿ ಭಗವಂತ ಸುಮ್ಮನೆ ಕೂತ್ಬಿಟ್ಟಿದ್ದಾನೆ, ಕೂತು ಪಾಂಡವರ ಕೈ ಯುದ್ಧ ಮಾಡಿಸ್ತಿದ್ದಾನೆ. ಈ ಕಡೆಯಿಂದ ಕೌರವರು ಆ ಕಡೆಯಿಂದ ಯುದ್ಧ ಮಾಡ್ತಾ ಇದ್ದಾರೆ. ಆಗ ಅದು ರೋಚಕವಾಗ್ತಾ ಇದೆ. ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಯುದ್ಧವಾಗಲಿಕ್ಕೆ ಮಹಾಭಾರತದ ಹಿರಿಮೆ. ಮಹಾಭಾರತದ ಯುದ್ಧ ಒಟ್ಟು 5 ಪರ್ವಗಳಲ್ಲಿ ಬರುತ್ತೆ. ಅದು ಇನ್ನೊಂದು ಕಾರಣ. ಅಲ್ಲಿ ಯುದ್ಧಕಾಂಡ ಒಂದೇ, ರಾಮಾಯಣ ಯುದ್ಧಕಾಂಡ ಅಂದ್ರೆ ಒಂದೇ ಯುದ್ಧಕಾಂಡ. ಇಲ್ಲಿ ಹಾಗಲ್ಲ, 5 ಯುದ್ಧ ಪರ್ವಗಳುಂಟು. ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ ಮತ್ತು ಸೌಪ್ತಿಕ ಪರ್ವ ಅಂತೇಳಿ 5 ಪರ್ವಗಳಲ್ಲಿ ಯುದ್ಧವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಆದಷ್ಟು ಇದ್ರೆ ಇದರ ವ್ಯಾಪ್ತಿ ನಮಗೆ ಎಷ್ಟೊಂದು ಗೊತ್ತಾಗುತ್ತೆ. ಇನ್ನು ಅನೇಕ ಕಾರಣ ಉಂಟು, ಅದನ್ನು ನೋಡ್ತಾ ಇದ್ದೇವೆ ಈಗಾಗಲೇ. ಭೀಷ್ಮ ಪರ್ವದೊಳಗೆ ಭೀಷ್ಮರ ಎಂಥ ಅದ್ಭುತವಾದ ಸಾಮರ್ಥ್ಯ! 800 ವರ್ಷಗಳ ವೃದ್ಧರು, ಸಾಕ್ಷಾತ್ ಪರಶುರಾಮ ದೇವರ ಶಿಷ್ಯರು, ಯಾವುದೋ ಕಾರಣಕ್ಕೆ ದುರ್ಯೋಧನನ ವಶವರ್ತಿಗಳಾಗಿ ಬಿಟ್ಟು ಭಯಂಕರ ಯುದ್ಧವನ್ನು ಮಾಡ್ತಾರೆ. ಒಟ್ಟು 18 ದಿವಸಗಳ ಯುದ್ಧದಲ್ಲಿ ಅವರು ಮಾಡಿದ 10 ದಿವಸಗಳ ಸೇನಾಧಿಪತ್ಯವನ್ನು ವಹಿಸಿದ್ದರು. ಅಂದ್ರೆ ಹೆಚ್ಚು ಕಡೆ ಯುದ್ಧ ಅರ್ಧ ಮುಗಿದೋದ ಲೆಕ್ಕ. ಈ ಮಧ್ಯೆ ಯುದ್ಧ ಪರ್ವದಲ್ಲಿ ಒಂದು ಪರ್ವಕ್ಕೆ ಅರ್ಧಕ್ಕಿಂತ ಜಾಸ್ತಿ ಮುಗಿದೋಗ್ಬಿಟ್ಟಿದೆ. ಆದರೆ ಮುಂದೆ ರೋಚಕ ಘಟನೆ ನಡೀತಕ್ಕಂಥ ಮುಂದಿನ ಪರ್ವಗಳಲ್ಲಿ, ಭೀಷ್ಮ ಪರ್ವಕ್ಕಿಂತ ಭೀಷ್ಮ ಪರ್ವದ ಅತ್ಯಂತ ಮುಖ್ಯವಾಗಿರತಕ್ಕಂಥ ಭಾಗ ಅಂದ್ರೆ ಭಗವಂತ ಮಾಡಿದ ಗೀತೆಯ ಉಪದೇಶ. ಅದು ಬಹಳ ಮುಖ್ಯ. ಪಾಂಡವ ಕೌರವರ ಯುದ್ಧ ಯಾವುದೋ ಯುದ್ಧದಂತ ಯುದ್ಧ ಅಲ್ಲ, ಅದಕ್ಕೊಂದು ತಾತ್ವಿಕ ಹಿನ್ನೆಲೆ ಇತ್ತು ಅಂತ ಹೇಳ್ತಾ ಇದ್ದ. ಮತ್ತು ಆಸ್ತಿಪಾಸ್ತಿ ನಡೆದ ಯುದ್ಧ ಅಲ್ಲದು, ಧರ್ಮಾಧರ್ಮಗಳ ಮಧ್ಯೆ ನಡೆದಂತ ಯುದ್ಧ. ಮತ್ತು 10 ರೂಪಾಯಿ ತಗೊಂಡಿದ್ದಾನೆ, 20 ರೂಪಾಯಿ ತಗೊಂಡ ಮುಖ್ಯ ಅಲ್ಲ. ಕಳ್ಳ ಇದ್ರೆ ಕಳ್ಳ, ಅದು ಬಹಳ ಮುಖ್ಯ. ಕಳ್ಳತನ ಮಾಡಿದ್ದಾರೆ, ಶಿಕ್ಷೆ ಕೊಡಬೇಕು. ಅಲ್ಲಿ ಕಾಲು ಶಿಕ್ಷೆ ಕೊಟ್ಟಿದ್ದು ಅಮೌಂಟ್ ಇದ್ದ ಶಿಕ್ಷೆ ಅಲ್ಲ, ಅವನ ಪ್ರವೃತ್ತಿಗೋಸ್ಕರ ಶಿಕ್ಷೆ. ದುರ್ಯೋಧನಗಳು ರಾಜ್ಯ ಕದ್ದಿದ್ದಾರೆ, ಪಾಂಡವರು ಹಿಡ್ಕೊಂಡಿದ್ದಾರೆ ಮುಖ್ಯ ಅಲ್ಲ. ಎಷ್ಟು ಅಧರ್ಮ ಪ್ರವೃತ್ತಿ ಕೈ ಹಾಕಿದ್ದಾರೆ ತೋರಿಸಬೇಕಾಗಿದೆ. ಅಧರ್ಮ ಪ್ರವೃತ್ತಿಗೆ ಯಾರು ಇಳಿತಾರೆ ಅವರನ್ನು ಸರಿಯಾದ ರೀತಿಯಲ್ಲಿ ಎದುರಿಸಿ ಆ ಪ್ರವೃತ್ತಿಯನ್ನು ಖಂಡಿಸಬೇಕು. ಆ ಮೂಲಕ ಜಗತ್ತಿಗೆ ಪಾಠ ಆಗಬೇಕು. ಯಾರು ಧರ್ಮವನ್ನ ಎದುರಿಸ್ತಾರೆ, ಅಧರ್ಮಕ್ಕೆ ಶರಣಾಗ್ತಾರೆ, ಅವರು ಎಷ್ಟು ಹೀನಾಯವಾದ ಸೋಲನ್ನು ಕಾಣುತ್ತಾರೆ ಅಂತ ಜಗತ್ತು ಅರ್ಥ ಮಾಡ್ಕೋಬೇಕು. ಆ ಮೂಲಕ ಅಧರ್ಮಕ್ಕೆ ಮನುಷ್ಯ ಕೈ ಹಾಕದಂತೆ ಬದುಕಬೇಕು ಅಂತ ಸಂದೇಶ ಕೊಡ್ಲಿಕ್ಕೋಸ್ಕರವಾಗಿನೇ ಯುದ್ಧಕ್ಕೆ ಅಷ್ಟು ಮಹತ್ವ ಇರೋದು. ಭಗವಂತ ಎಷ್ಟು ಉಪದೇಶ ಮಾಡಿದ ಅದರೊಳಗೆ, ಯುದ್ಧ ಅಂಬೋದು ಮಾಡಲೇಬೇಕು. ಕ್ಷತ್ರಿಯರಿಗೆ ಯುದ್ಧಕ್ಕಿಂತ ದೊಡ್ಡ ಧರ್ಮ ಇಲ್ಲ. ಎಲ್ಲರ ಯುದ್ಧ ಮಾಡಬೇಕಾಗಿಲ್ಲ, ಕ್ಷತ್ರಿಯ ಯುದ್ಧ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಧರ್ಮಾಧ್ಯ ಯುದ್ಧಾತ್ ಶ್ರೇಯೋ ಅನ್ಯತ್ ಕ್ಷತ್ರಿಯಶ್ಚ ನ ವಿದ್ಯತೆ. ಇವೆಲ್ಲ ನಮಗೆ ಯಾತಕ್ಕೆ ಬೇಕು ಅಂದ್ರೆ ನೋಡೋದಕ್ಕೆ ಏನಿಸ್ತಾರೆ, ತುಂಬಾ ಜನ ಹೊಡೆದಾಡ್ತಿದ್ದಾಗ ಯಾರು ದೊಡ್ಡವರು ಇದ್ದಿಲ್ಲ ಅಂತ ಕೇಳ್ತಾರೆ. ಇದ್ರು ಅಂದ್ರೆ ಯಾಕೆ ಬಿಡಿಸಲಿಲ್ಲ ಅಂತ ಅಷ್ಟ ಕೇಳಿದ್ರೆ ಯಾಕೆ ಬಿಡಿಸಲಿಲ್ಲ, ಮೊದಲೇ ಪ್ರಶ್ನೆ ಇದು. ದೊಡ್ಡವರಿದ್ರೆ ಮೊದಲು ಮಾಡಬೇಕಾದ ಕೆಲಸ ಇದು, ಯುದ್ಧ ಅನರ್ಥಕಾರಕವಾದದ್ದು, ಯಾಕೆ ನೆಲೆಸಲಿಲ್ಲ ಅಂತ ಕೇಳುತ್ತಾರೆ. ಇವತ್ತು ಮಹಾಭಾರತದ ಯುದ್ಧ 18 ದಿವಸಗಳ ಅವಧಿಯಲ್ಲಿ ಜಗತ್ತಿನಲ್ಲಿ ಯಾವ ಸುನಾಮಿ ಅಲೆಗಿಂತ ಜಾಸ್ತಿ ಜನ ಸತ್ರ ಅಷ್ಟು ಯುದ್ಧದಲ್ಲಿ. ಅಂತ ಯುದ್ಧ ವಿಶ್ವನಾಶಕವಾದಂತಹ ಯುದ್ಧ ಅದು. ಆ ಹೊಸ ಯುಗನೇ ಪ್ರಾರಂಭವಾಯಿತು ಅಂತ ಹೇಳುತ್ತಾರೆ. ಮಹಾಭಾರತ ಯುದ್ಧದ ಪರಿಣಾಮ ಏನು ಅಂತ ಕೇಳಿದ್ರೆ ದ್ವಾಪರ ಯುಗ ಕ್ಲೋಸ್ ಆಗೋಯ್ತು. ಅಲ್ಲಿಂದ ಹೊಸ ಯುಗ ಪ್ರಾರಂಭವಾಯಿತು. ಅದು ಯುಗಾಂತರವನ್ನು ಉಂಟು ಮಾಡಿದಂತ ಯುದ್ಧ ಅದು. ಅಂದ್ಮೇಲೆ ಅದು ಎಷ್ಟು ಅಪೌರವಾದ ಯುದ್ಧ. ಅದರಂತೆ ಯಾರು ದೊಡ್ಡವರು ಇಲ್ಲಿಲ್ವಾ ಅಂದ್ರೆ ಅಂತಿಂತ ದೊಡ್ಡವರು ಯಾತಕ್ಕೆ? ಜಗತ್ತಿಗೆ ಯಾವನಿಗಿಂತ ಮತ್ತೊಬ್ಬ ದೊಡ್ಡವನು ಇಲ್ಲವೇ ಇಲ್ಲ ಅಂತ ಕೃಷ್ಣನೇ ಇದ್ದಾನಲ್ಲಿ, ಮತ್ತೆ ಅವನ್ಯಾಕೆ ನಿಲ್ಲಿಸ್ತಿಲ್ಲ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಕೊಡಲಿಕ್ಕೆ ಭಗವದ್ಗೀತೆ ಹೊರಟಿರು. ಯುದ್ಧವನ್ನು ನಿಲ್ಲಿಸಿದ್ರೆ ಜಾಣತನ ಅಲ್ಲ ಅಂತ ಹೇಳುತ್ತಾರೆ. ಯುದ್ಧವನ್ನು ನಿಲ್ಲಿಸೋದು ಜಾಣತನ ಅಲ್ಲ, ಯುದ್ಧವನ್ನ ಮಾಡಬೇಕಾದಾಗ ಮಾಡಿಸಬೇಕಾದ್ದು ಜಾಣತನ. ಯೋಗ್ಯರ ಮಧ್ಯೆ ಯುದ್ಧ ನಡೆದಾಗ ನಿಲ್ಲಿಸಬೇಕು, ಯೋಗ್ಯರ ಅಯೋಗ್ಯರ ಮಧ್ಯೆ ಯುದ್ಧ ನಡೆದಾಗ ನಿಲ್ಲಿಸಬಾರದು. ಕಳ್ಳ ನಡೆ ಪೊಲೀಸ್ ಹೋಗ್ತಾ ಇರ್ತಾನೆ, ಪೊಲೀಸ್ ಸಮಾಧಾನ ಮಾಡಿ ಬಿಟ್ಬಿಡೆ ಹೋಗಲಿ ಅಂತ ಹೇಳಿಬಿಟ್ರೆ ಇದೆಂತ ಸಂಧಾನ ಇದು? ಒಂದು ಐದು ಕಳ್ಳರ ಸಂಖ್ಯೆ ಸಿಕ್ಕಾಪಟ್ಟೆ ಬೆಳೀತಾ ಹೋಗುತ್ತಷ್ಟೇ. ಮತ್ತು ಅಯೋಗ್ಯರ ಸಂಖ್ಯೆ, ಅಯೋಗ್ಯರ ಜೊತೆಗೆ ಸಂಧಾನ ಇಲ್ಲ. ಇದು ಮಹಾಭಾರತದ ಸಂದೇಶ. ಇದು ಯುದ್ಧ ಮಾಡಬೇಕು ಬಿಡಬೇಕು ಅಂತ ಸಾಮಾನ್ಯವಾದ ಪ್ರಶ್ನೆ. ನಮ್ಮ ಕಲ್ಪನೆ ಯುದ್ಧ ಮಾಡಬಾರದು ಅಷ್ಟೇ ನಮ್ಮ ಕಲ್ಪನೆ, ಅದಲ್ಲ. ಯಾರ ಮೇಲೆ ಬಂದ ಪ್ರಶ್ನೆ ಹಾಕೋಬೇಕು. ಯೋಗ್ಯರ ಮೇಲೆ ಆದ್ರೆ ಮೊದಲು ನಿಲ್ಲಿಸಿಬಿಡು ಯುದ್ಧ ಮಾಡಬೇಡ ಅಂತ ಹೇಳಬೇಕು. ಆದ್ರೆ ಅಯೋಗ್ಯರ ಮೇಲೆ ಆದ್ರೆ ಮೊದಲು ಮಾಡಿ ಅವನ ಕತೆ ಮುಗಿಸಿಬಿಡು ಅಂತ ಹೇಳಬೇಕು. ಇದನ್ನ ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದೊಳಗೆ ಯಾವುದೇ ಕಾರಣದಿಂದ ಅಧರ್ಮಿಗಳ ಜೊತೆಗೆ ಸಂಧಾನ ಸಂಪರ್ಕ ಸಾಧ್ಯವೇ ಇಲ್ಲ ಅಂತ ತಾನು ಭಗವಂತೇನು ಜಗತ್ತಿಗೆ ಸಾರ್ತಾನೆ. ಅರ್ಜುನ ನಿಮಿತ್ತ ಮಾಡಿಕೊಂಡು ಬಿಟ್ಟು ಭೀಷ್ಮ ಪರ್ವದೊಳಗೆ ಅದಕ್ಕೆ ವಿವರಣೆ ಕೊಡ್ತಾ ಇದ್ದ. ಭೀಷ್ಮ ಪರ್ವದ ಮುನ್ನುಡಿಯಾಗಿ ಭಗವದ್ಗೀತಾ ಪರ್ವ ಏನು ಬಂದಿದೆ ಅದು ಮಹಾಭಾರತದ ಯುದ್ಧದ ಅತ್ಯಂತ ಧಾರ್ಮಿಕತ್ವವನ್ನ ತಾತ್ವಿಕತ್ವವನ್ನ ಸಮರ್ಥನೆ ಮಾಡತಕ್ಕಂತ ಭಾಗ. ಅರ್ಜುನ ಒಂದು ನೆಪ ಮಾತ್ರ ಪ್ರಶ್ನೆ ಕೇಳೋದಕ್ಕೆ, ಅರ್ಜುನ ಅಂತ ಪ್ರಶ್ನೆ ಎಷ್ಟರ ಕೇಳೋದು ಸಾಧ್ಯ ಇದೆ ಇವತ್ತು? ಅದಕ್ಕೆಲ್ಲ ಉತ್ತರ ಭಗವಂತ ಕೊಡ್ತಿದ್ದಾನೆ. ಇದು ಕ್ಷತ್ರಿಯರ ಪಾಲಿಗೆ, ಧರ್ಮರಕ್ಷಕರಾದ ಶತ್ರುಗಳ ಪಾಲಿ, ಕ್ಷತ್ರಿಯರ ಪಾಲಿಗೆ ಅಯೋಗ್ಯರನ್ನ ಎದುರಿಸಿ ಹೋರಾಡಿ ಯುದ್ಧ ಮಾಡಿ ಜಯಗಳಿಸತಕ್ಕಂಥದ್ದು ಮೂಲಭೂತವಾದ ಕರ್ತವ್ಯ. ಅಷ್ಟೇ ಅಲ್ಲ, ಇದಕ್ಕಿಂತ ದೊಡ್ಡ ಕರ್ತವ್ಯವೇ ಇಲ್ಲ ಇನ್ನೊಂದು ಬೇರೆ ಜೊತೆಗೆ. ಅದಕ್ಕಿಂತ ಅನೇಕ ಕರ್ತವ್ಯಗಳ ಮಧ್ಯೆ ಒಂದು ಕರ್ತವ್ಯ ಅಲ್ಲ ಅದು, ಅತ್ಯಂತ ಮುಖ್ಯವಾಗಿರತಕ್ಕಂಥ ಕರ್ತವ್ಯ ಎಂಬುದನ್ನು ಭಗವಂತ ವಿಶೇಷವಾಗಿ ಸಾರಿ ಆ ಯುದ್ಧ ತನ್ನ ಸಂಕಲ್ಪಕ್ಕೆ ತಡಿತಕ್ಕಂಥ ಅದಕ್ಕೆ ತಕ್ಕಂತೆ ನಡೀತಕ್ಕಂಥ ಯುದ್ಧ. ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧ, ಲೋಕನಾಶಕ್ಕೋಸ್ಕರ ತಾನೇ ಅಣಿಯಾಗಿ ನಿಂತಿದ್ದೇನೆ ಅಂತ ಭಗವಂತ ಹೇಳ್ತಾನೆ. ಕಾಲರೂಪಿಯಾಗಿ ಮಾರಕನಾಗಿ ಮೃತ್ಯು ಸ್ವರೂಪನಾಗಿ ತಾನೇ ನಿಂತಿದ್ದಾನೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿ ಯುದ್ಧವನ್ನು ಮಾಡಿಸ್ತಾ ಇದ್ದಾನೆ. ಅದರಿಗೆ ಭೀಷ್ಮರಂತ ದೊಡ್ಡವರ ವಿರುದ್ಧ ಯುದ್ಧ ಮಾಡಬೇಕಾಗಿದೆ. ದೊಡ್ಡವರು ಸಣ್ಣವರು ಮುಖ್ಯ ಅಲ್ಲ, ಅವರು ಅಧರ್ಮವನ್ನು ಮಾಡಿದರೆ ಯಾರೂ ನಿದ್ರಾಹ್ಯರು. ಭಗವದ್ಗೀತೆಯ ಮತ್ತೊಂದು ಸಂದೇಶ, ದೊಡ್ಡವರು ಸಣ್ಣವರು ಅಂತ ಮುಖ್ಯ ಅಲ್ಲ, ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ಧರ್ಮ ತಪ್ಪಿದರೂ ಶಿಕ್ಷೆ ತಪ್ಪಿದ್ದಲ್ಲ ಅವರಿಗೆ, ಮತ್ತೆ ಧರ್ಮ ತಪ್ಪಿದವರ ಜೊತೆಗೆ ಸೇರಿದರೂ ಕೂಡ ಶಿಕ್ಷೆ ತಪ್ಪಿದ್ದಲ್ಲ. ಭೀಷ್ಮಾದಿಗಳು ಸ್ವತಃ ಧರ್ಮ ತಪ್ಪಿದವರಲ್ಲ, ಆದರೆ ಧರ್ಮ ತಪ್ಪಿದ ದುರ್ಯೋಧನಾದಿಗಳ ಜೊತೆಗೆ ಸೇರಿಕೊಂಡವರು. ಆದ್ದರಿಂದ ಅವರನ್ನು ನಾಶ ಮಾಡಲೇಬೇಕಾಗಿದೆ. ನಾರಾಯಣ ಬಿಟ್ ತದನಬಂಧಿ ನಿಗ್ರಹ ಕ್ಷತ್ರಿಯಾಣ ಪರಮೋಧರ್ಮ. ಇದು ಮಹಾಭಾರತದ ಭಗವದ್ಗೀತೆಯ ದೊಡ್ಡ ಸಂದೇಶ. ಅಧರ್ಮಿಗಳ ಜೊತೆಗೆ, ಅಧರ್ಮಿಗಳಿಗೆ ಸಹಕಾರ ಕೊಡತಕ್ಕಂಥವರ ಜೊತೆಗೆ, ಅವರು ಪೂಜ್ಯರಾಗಿದ್ದರೂ ಚಿಂತೆ ಇಲ್ಲ, ಯುದ್ಧ ಮಾಡಲೇಬೇಕು. ಅರ್ಜುನ ಹಾಗೆ ಕೇಳಿದ್ದ, ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಶುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ಬರಿಸೂದನ. ಇವರು ಪೂಜೆಗೆ ಅರ್ಹರಾದವರು, ಇವರನ್ನು ಹೇಗೆ ಎದುರಿಸಲಿ ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ಅವೆಲ್ಲ ಲೆಕ್ಕ ಇಲ್ಲ, ಅಯೋಗ್ಯರನ್ನ ಯಾರು ಬೆಂಬಲಿಸ್ತಾರೆ ಅವರು ನಾಶವಾಗಲೇಬೇಕು ಅಂತ ಸಂದೇಶವನ್ನು ಕೊಟ್ಟಿರೋದ್ರಿಂದ ಮಹಾಭಾರತ ಯುದ್ಧವನ್ನು ನೋಡೋ ರೀತಿಯೇ ಬದಲಾಗಬೇಕಾಗ್ತದೆ. ಮಹಾಭಾರತದ ರೀತಿಯನ್ನು ನೋಡೋ ರೀತಿಯೇ ಬದಲಾಗಬೇಕು. ನಮ್ಮ ಆಟಗಾರ ಹೇಳ್ತಾರಲ್ಲ, ಬೇರೆ ದೇಶದ ಆಟ ಆಡಿದ್ರೆ ಆಟ, ಪಾಕಿಸ್ತಾನ ಜೊತೆಗಾದ್ರೆ ಯುದ್ಧ ಇದ್ದಾಗಲೇ, ಎಷ್ಟು ಡಿಫರೆನ್ಸ್ ಇಮ್ಮಿಡಿಯೇಟ್ಲಿ, ಇದು ಆಟ ಅಲ್ಲ ಯುದ್ಧನೆ. ಆ ತರ ನೋಡೋ ರೀತಿಯೇ ಬೇರೆ ಆಗಿಬಿಡುತ್ತೆ ಅದು ಒಂದು ಅಂತ ಅತ್ತರಿಯ. ಅಲ್ಲಿ ಮನೋಭಾವ, ಆಡ್ತಕ್ಕಂಥವರ ಮನೋಭಾವದ ಹಿನ್ನೆಲೆಯಲ್ಲಿ ಅದರ ಒಂದು ಯೋಗ್ಯತೆ ಏನಂತ ತೀರ್ಮಾನವಾಗ್ತದೆ. ಇವತ್ತು ಗುರುಪಾಂಡವರ ಯುದ್ಧ ಆ ರೀತಿ ನಡೆದಿದೆ. ಅದು ಅಷ್ಟೇ, ಒಂದಷ್ಟಿನ ಎರಡು ಒಂದೇ ದೇಶಗಳು, ಪಾಕಿಸ್ತಾನ ಇಂದ ಒಂದೇ ದೇಶಗಳು, ಅವರು ಒಂದೇ ಕುಟುಂಬದವರು, ಕೌರವರು ಪಾಂಡವರು, ಬೇರೆ ಕಡೆ ಅಲ್ಲ, ಒಂದೇ ಕುಟುಂಬದ ಜನ ಯುದ್ಧ ಮಾಡ್ತಿದ್ದಾರೆ ಅಂದರೆ ಎಂಥ ಆಶ್ಚರ್ಯ. ಅದು ಜಾಗತಿಕ ಯುದ್ಧವಾಯಿತು, ವಿಶ್ವದಾಖಲೆಯ ಯುದ್ಧವಾಯಿತು. ಆ ದೃಷ್ಟಿಯಿಂದನೇ ಇವತ್ತು ಕುರುಪಾಂಡವರ ಯುದ್ಧ ರೋಚಕವಾಗಲಕ್ಕೆ ಅದೇ ಕಾರಣ. ಅದರ ಫಲಿತಾಂಶ 10 ದಿವಸಗಳ ಯುದ್ಧದೊಳಗೆ ಭೀಷ್ಮರು ಎಷ್ಟೇ ಚೆನ್ನಾಗಿ ಯುದ್ಧ ಮಾಡ್ತಾರೆ ಪಾಪ, ಅವರಿಗೆಲ್ಲ ಪ್ಲಸ್ ಪಾಯಿಂಟ್ಗಳೇ, ದೊಡ್ಡ ಮೈನಸ್ ಪಾಯಿಂಟ್ ಅಧರ್ಮವನ್ನು ಹಿಡಿದಿದ್ದಿಷ್ಟೇ, ಏನ್ ಮಾಡ್ಬೇಕು ಈ ಮತ್ತೆ ಅಧರ್ಮದ ಪಕ್ಷ ಹಿಡಿದಿದ್ದಾರೆ. ಕೊನೆಗೆ ತಾವು ತಮ್ಮನ್ನೇ ಬಲಿಕೊಳ್ಳ ಪ್ರಸಂಗ ಬಂತು. ಕೊನೆ ಅವ್ರಿಗೆ ಗೊತ್ತಿತ್ತು, ಧರ್ಮರಾಜ ನಮಸ್ಕಾರ ಮಾಡಿದ್ರೆ ಹೇಳ್ತಾರೆ, ನೀನು ಜಾನ, ನೀನು ಬುದ್ಧಿವಂತ, ಗೆಲುವು ನಿಮಗೆ ಕಟ್ಟಿಟ್ಟ ಬುತ್ತಿ, ನಮ್ಮ ಸ್ಥಿತಿ ಹಾಗಲ್ಲ, ಅರ್ಥಸ್ಯ ಪುರುಷೋ ದಾಸಃ, ನಾವೆಲ್ಲ ಯಾವುದು ಹಂಗಿಗೊಳಗಾಗಿ ಯುದ್ಧ ಮಾಡ್ತಾ ಇದ್ದೇವೆ, ನಮಗೆಂದು ಜಯ ಬರೋದಿಲ್ಲ, ನಿಮಗೆ ಜಯ ಬರುತ್ತೆ ಅಂತ ಹೇಳಿದವರೇನೆ. ಅಷ್ಟು ಗೊತ್ತಿದ್ದು ಖಚಿತವಾಗಿ ಯುದ್ಧವನ್ನು ಮಾಡಿ ಕೊನೆಗೆ ಅವರು 10 ದಿವಸ 15 ದಿವಸ ಸಾಯಂಕಾಲದ ಹೊತ್ತಿಗೆ ಶರಮಂಚದ ಮೇಲೆ ಹೊರಗ್ತಾರೆ, ಪ್ರಾಣವನ್ನು ಬಿಡೋದಿಲ್ಲ. ಉತ್ತರಾಯಣವನ್ನು ಕಾಯ್ತಾ ಕೂತರಂತೆ, ಸ್ವಚ್ಛಂದ ವೃತ್ತಿತ್ವ ವರ ಇದ್ದೇನು ಉಪಯೋಗ ಮಾಡ್ಕೋತಾ ಇದ್ದ. ಎಲ್ಲರೂ ಆಗಿರಬೇಕು ಅಂತ ನಿಯಮ ಇಲ್ಲ, ಆದರೆ ಅವಕಾಶ ಸಿಕ್ಕರೆ ಉಪಯೋಗ ಮಾಡ್ಕೊಳ್ಳೋದೇನೋ ತಪ್ಪಲ್ಲ. ಉತ್ತರಾಯಣದ ಮರಣಕ್ಕೋಸ್ಕರವಾಗಿ ಅವರು ಹಾಗೆ ಎಲ್ಲೋ ಅಲ್ಲ, ಮನೆಯೊಳಗಿರೋದೇ ಕಷ್ಟ, ರಣರಂಗ ಶರಮಂಚದ ಮೇಲೆ ಎಂಜಾಯ್ ಮಾಡ್ಕೋತ ಪೋಸ್ಟ್ಪೋನ್ ಮಾಡೋದು ಬೇರೆ, ಅದು ಹಿಂಸೆ ಮಾಡ್ಕೊಂಡು ಪೋಸ್ಟ್ ಮಾಡಬೇಕಂತ ಏನು ಆಶ್ಚರ್ಯ ಇರುವುದು? ಅಂತ ಹಿಂಸೆಯ ಮಧ್ಯೆ ನಾನು ಇನ್ನೂ ಬದುಕಬೇಕು, ಅದಕ್ಕೊಂದು ಕಾರಣ ಇದೆ ಅಂತ ಮನಸ್ಸಿಗೆ ಅನಿಸ್ತಾ ಇದೆ. ಅವರಿಗೆ ತಾಯಿ ಗಂಗಾದೇವಿ ಸಂದೇಶ ಕಳಿಸಿಲ್ಲದಂತ ಅವ್ರು ಬೀಳ್ತಿರ್ಲಿಕ್ಕೇನೆ, ಇದು ಉತ್ತರಾಯಣ ನಮ್ಮ ಮಗನಿಗೆ ಹೇಳಿ ಅಂತ ಋಷಿಗಳನ್ನು ಕಳಿಸಿಕೊಟ್ರು. ನಮ್ಮ ಮಗನಿಗೆ ಹೇಳಿ ಈ ಪ್ರಾಣ ಬಿಡೋದು ಬೇಡ, ಆತ ಕಾಯಿಲೆ ಅಂತ ಹೇಳಿಕಳಿಸಿದ್ರಂತೆ, ಋಷಿಗಳು ಬಂದ್ರೆ ಅಂತ ಹೇಳಿದ್ರಂತೆ. ವೇದವ್ಯಾಸರು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ, ಹೇಗೆ ಹೇಳಿದ್ರು ಅಂದ್ರೆ ನೇರ ಬರಲಿಲ್ಲ ಅಂತ, ಅವರು ಹಂಸ ಪಕ್ಷಿಗಳ ರೂಪದಲ್ಲಿ ಬಂದ್ರಂತೆ, ಹಂಸ ಪಕ್ಷಿಗಳ ರೂಪದಲ್ಲಿ ಒಂದು ಸಂದೇಶ ಕೊಟ್ರಂತೆ, ನೀನು ಪ್ರಾಣ ಬಿಡಬೇಡ ಅಂತ ತಾಯಿ ಹೇಳಿಕಳಿಸಿದ್ದಾಳೆ ಅಂತ ಹೇಳಿದ್ರೆ, ಎಷ್ಟು ಮಾರ್ಮಿಕವಾದದ್ದು ಅಂದ್ರೆ ಋಷಿಮುನಿಗಳು ಯಾವುದೇ ರೂಪದಲ್ಲಿ ಬರ್ತಾರೆ ನಮಗೆ ಅರ್ಥವಾಗೋದಿಲ್ಲ, ಅದು ಸಂದೇಶ ತಿಳ್ಕೊಳ್ತಕ್ಕಂಥ ಒಂದು ತಿಳುವಳಿಕೆ ನಮಗಿರಬೇಕಷ್ಟೇ, ಅದನ್ನು ಅವರು ಪಾಲಿಸಿದರು. ಅವತ್ತಿನ ದಿವಸ ಅರ್ಜುನ ತಲೆದಿಂಬು ಕೇಳಿದ, ಅವರು ತಲೆದಿಂಬು ಕೊಟ್ಟು ಅವರು ಕೇಳಿದ ತಕ್ಷಣ ದುರ್ಯೋಧನಾದಿಗಳು ಆಗಲಾರದ್ದನ್ನ ಮಾಡಿದರು. ಇಲ್ಲೂ ಪಾಂಡವರ ರೀತಿ ನೋಡಿ, ಯುದ್ಧದಲ್ಲಿ ಹೊಡೆದಿದ್ದಾರೆ ಬಿದ್ದಿದ್ದಾರೆ, ತಲೆದಿಂಬು ಕೇಳಿದ್ರೆ ನಿಮಗ್ಯಾಗಿ ತಲೆದಿಂಬು ಕೊಡಬೇಕು ಅಂತೆಲ್ಲ ಕೌಲಿಲ್ಲ, ಯಾವುದು ನಿಮ್ಮ ಕೆಲಸ ಅಂತ ಹೇಳಲಿಲ್ಲ. ಆ ಯುದ್ಧ ಬೇರೆ, ವೈಯಕ್ತಿಕವಾದ ಗೌರವ ಬೇರೆ. ಇದನ್ನ ಮಹಾಭಾರತವಾಗಿ ಅರ್ಥ ಮಾಡ್ಕೋದು. ವಿವಾದ ಅಂದ್ರೆ ವಿಶ್ವಾಸ ಕಳ್ಕೋಬೇಕಾಗಿಲ್ಲ, ವಿಶ್ವಾಸ ಅಂದ್ರೆ ಪ್ರಸಂಗ ಬಂದಾಗ ವಿವಾದ ಮಾಡದೇ ಇರಬೇಕಾಗಿಲ್ಲ ಎಂದು ಅರ್ಥ ಮಾಡ್ಕೋದು. ಮೆಕ್ಯಾನಿಕಲಿ ಫಾಲೋ ಮಾಡೋದನ್ನು ಶಾಸ್ತ್ರ ಒಪ್ಪೋದಿಲ್ಲ. ಅದನ್ನೇ ಪ್ರಹ್ಲಾದ ಹೇಳಿತ್ತು, ಗುರುಕ್ತಮಪಿ ನಗ್ರಾಹ್ಯಂ ವ್ಯದರರ್ಥೇ ಅರ್ಥಕಲ್ಪನ, ಗುರುಗಳೇ ಹೇಳಿರಬಹುದು, ಅವರು ಗುರುತ್ತ ಹೋಗೋದಿಲ್ಲ, ಅವ್ರು ಹೇಳಿದ ಮಾತಿಗೆ ಮನ್ನಣೆ ಸಿಗೋದಿಲ್ಲ. ಇದು ಭಾರಿ ವಿಶೇಷ. ಕ್ಲಾಸ್ ಅಲ್ಲೇ ಎಷ್ಟು ತಪ್ಪು ಬಂದಿರ್ತಾರೆ, ಮ್ಯಾಥಮೆಟಿಕ್ಸ್ ಮಾಡಬೇಕಾದ್ರೆ ಸಾರ್ ಅದನ್ನೇ ಬರ್ಕೊಳ್ಳೋ ಹುಡುಗ ಸಾರ್ ಅಂತ ಹೇಳ್ತಾನೆ. ಆ ಹೇಳೋ ರೀತಿ ಇರಬೇಕಷ್ಟೇ, ಏನೋ ತಪ್ಪಾಡಿದ್ದೀನಿ ಅಂತ ಹೇಳೋದಿಲ್ಲ. ಅದನ್ನ ಸಾರ್ ಸ್ವಲ್ಪ ನಿಮ್ ಗಮನಕ್ಕೆ ಬಂದಿಲ್ಲ ಅಂತ ಕಾಣಿಸ್ತದೆ, ಸ್ವಲ್ಪ ನೋಡಿ ಅಂತ ಹೇಳಿದಾಗ ಮೇಷ್ಟ್ರು ಕೂಡ ಒಳ್ಳೆ ಮೇಷ್ಟ್ರು ಆಗಿಬಿಟ್ಟು ಗುಡ್ ಅಂತಾನೆ. ಹೊರಗೆ ಬಾ ವಿಚಾರಿಸ್ತೀನಿ ಅಂತ ಹೇಳೋದಿಲ್ಲ, ವಿಚಾರಿಸ್ತೀನಿ ಅಂತ ಹೇಳಿದ್ರೆ ಗುಡ್ ಅಂತ ಹೇಳ್ತಾರೆ, ಅಪ್ರಿಶಿಯೇಟ್ ಮಾಡ್ತಾರೆ. ಹುಡುಗ ಹುಡುಗ ಹೇಳ್ತಾರೆ, ನೋಡ ಹೇಗೆ ನೋಡಿದ್ದಿಲ್ಲ ಅಂತ ಗಮನಿಸಿದ್ದಾನೆ, ಹಾಗ ಅಲರ್ಟ್ ಆಗಿರ್ಬೇಕು ಅಂತ ಹೇಳ್ತಾನೆ. ಮೇಷ್ಟ್ರಿಗೆ ಗೊತ್ತು ಈ ತಪ್ಪು ತನ್ನ ಪ್ರೊಫೆಸರ್ ಗಿರಿ ಕಳೆಯೋದಿಲ್ಲ ಅಂತ ಗೊತ್ತು ಅವನಿಗೆ. ಈ ಆಕಸ್ಮಿಕ ತಪ್ಪನ್ನ ಅಡ್ಮಿಟ್ ಮಾಡ್ಕೊಂಡು ದೊಡ್ಡತನ ಇದೆ, ಹಠ ಮಾಡಿದಾಗ ದಡ್ಡ ಆಗಿಬಿಡ್ತಾನೆ, ದೊಡ್ಡವನಾಗರು ದಡ್ಡ ಆಗಿ ವೇಷ್ಟಿ ಬುದ್ಧಿ. ಇನ್ನೂ ಹುಡುಗರು ಆಗ ಸಾರಿ ಅನ್ಬಹುದು, ಅವರಿಗೆ ಬೇರೆ ಉಪಯೋಗ ಇಲ್ಲ ಅಂತ ಅನ್ಕೊಂಡೇ ಹೋಗ್ತಾರೆ, ಬಟ್ ಅವ್ರು ಒಪ್ಪಿಕೊಂಡ ಖುಷಿ ಪಡ್ತಾರೆ. ಇವತ್ತು ಉಡ್ಕೊಂಡಿದ್ದ ಕ್ಲಾಸಲ್ಲಿ ಎಷ್ಟೋ ಸಟ್ ಆಗುತ್ತೆ, ಎಂಥ ಪ್ರಸಿದ್ಧ ಪ್ರೊಫೆಸರ್ ಕೂಡ ಆಗ್ತಾನೆ ಬಂದ ಬುದ್ಧಿವಂತ ಹುಡುಗ ನೋಟಿಸ್ ಮಾಡಿದಾಗ ಅವರು ಅರ್ಥ ಅಪ್ರಿಶಿಯೇಟ್ ಮಾಡ್ತಾರೆ. ಅದು ಭೀಷ್ಮರು ಹಾಗೆ ಮಾಡ್ತಾರೆ, ಭೀಷ್ಮರು ಅಂತ ಗುಣಗ್ರಾಹಿಗಳು, ಅರ್ಜುನನು ಅಂತ ಶ್ರೇಷ್ಠವಾದ ವ್ಯಕ್ತಿ, ಕಷ್ಟ ತಲೆದಿಮು ಕೊಟ್ಟಂತೆ. ಇನ್ನು ಅರ್ಥ ಮಾಡಿಕೊಂಡಾಗ ನಾವು ಹೇಗೆ ಜೀವನದಲ್ಲಿ ಬದುಕಬೇಕು ಅಂತ ಗೊತ್ತಾಗ್ತದೆ. ದೊಡ್ಡವರ ವಿರುದ್ಧ ವಿರೋಧ ಬಂದಾಗ ತತ್ವವನ್ನೂ ಬಿಡದೆ ಗೌರವವನ್ನೂ ಕಳ್ಕೊಳ್ಳದೆ ಬದುಕತಕ್ಕಂಥ ಒಂದು ಹೊಸ ಯೋಗವನ್ನ ಕೌಶಲವನ್ನ ಮಹಾಭಾರತ ನಮ್ಮ ಮುಂದೆ ಇಡ್ತಾ ಇದೆ. ಅರ್ಜುನ ಅದನ್ನ ಮಾಡದ, ದುರ್ಯೋಧನ ಅದರಲ್ಲೂ ಸೋತ. ಮರು ದಿವಸ ಬೆಳಗಾಗಿ ತನ್ನ ಪಕ್ಷ ಸೇರಿ ತನ್ನ ಪಕ್ಷದವರು ಅವರು ಅವರಿಗೆ ಕೇಳಿಕೊಳ್ಳೋ ಯೋಗ್ಯತೆ ಇಲ್ಲ, ತನಗೋಸ್ಕರ ಹೋರಾಡಿದ್ದಾರೆ, ಪಾಪ ಜೀವನವನ್ನು ಮುಡಿಪಿಟ್ಟಿದ್ದಾರೆ. ಅಂಥವ್ರು ತಲೆದಿಂಬು ಕೊಡು ಅಂತ ಕೇಳಿದರೆ ಅವನಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಬರಲಿಲ್ಲ ಅವನಿಗೆ. ಇನ್ನೇನು ಯುದ್ಧ ಅರ್ಥ ಮಾಡ್ಕೋತಾನೆ ಮತ್ತೆ? ಒಬ್ಬ ವ್ಯಕ್ತಿಯ ಮನಸ್ಸಿನ ಒಳಗಿರೋ ಭೀಷ್ಮರ ಮನಸ್ಸಿನ ಒಳಗಿರೋದನ್ನೇ ಅರ್ಥ ಮಾಡಿಕೊಳ್ಳಕ್ಕಾಗಲಿಲ್ಲ ಅಂದಮೇಲೆ ಇನ್ನು ಭೀಮಾದಿ ಬಹಳ ದೊಡ್ಡವರ ಮನಸ್ಸಿನ ಒಳಗಿರೋದನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ ಅವನಿಗಿಲ್ಲ ಅಂತಾಯ್ತು. ಮರು ದಿವಸ ಬೆಳಗಾಯಿತು, ಯಥಾ ಪ್ರಕಾರ ಎಲ್ಲ ಸೇರಿದರು. ಆಗ ಅವರು ನೀರು ಬೇಕು ಅಂತ ಕೇಳಿದ್ರಂತೆ, ಅದು ನೋಡಿದ್ದೇವೆ ಈಗಾಗಲೇ. ಆಗ ನೀರು ಕೊಡೋ ಯೋಗ್ಯತೆ ಅವನಿಗಿಲ್ಲ, ಆ ದುರ್ಯೋಧನನಿಗೆ ನೀರು ಕೊಡಲಿಕ್ಕೂ ಆಗಲಿಲ್ಲ, ನಮ್ಮ ಧನಕ್ಕೆ ನೀರು ಕೊಡೋ ಶಕ್ತಿ ಕೂಡ ಇಲ್ಲ ಸಾಯ್ಬೇಕಾದ್ರೆ ಅಂತ ಹೇಳಿದ್ದಾರೆ. ಸಾಯ್ಬೇಕ ದುಡ್ಡು ಬಂದು ನೀರು ಕೊಡತ್ತ ಬಾಯೊಳಗೆ? ಏನು ದುಡ್ಡು ಇದೆ, ಯಾರೋ ಒಬ್ಬ ಪಾಪಕ್ಕೆ ಬಂದು ಹಾಕಬೇಕೆ ಹೊರತು ತನ್ನಷ್ಟೇ ದುಡ್ಡು ಕೊಡೋ ಶಕ್ತಿ ಯಾವ ನೀರಿಗೂ ಇಲ್ಲ. ಅದು ಹೊಟ್ಟೆಗೆ ಅನ್ನ ಬೇಕೆ ಹೊರತು ಚಿನ್ನ ಬೇಕಿಲ್ಲ ಅಂತ ಹೇಳ್ತಾರೆ. ಚಿನ್ನ ಇಟ್ಟರೆ ಹೊಟ್ಟೆ ತುಂಬೋದಿಲ್ಲ, ಅನ್ನ ಕೊಟ್ಟರೆ ಹೊಟ್ಟೆ ತುಂಬುತ್ತದೆ. ಇದು ನಾವು ಎಲ್ಲಿವರೆಗೂ ಅರ್ಥ ಮಾಡಿಕೊಳ್ಳೋದಿಲ್ಲ, ಅಲ್ಲಿವರೆಗೂ ಶ್ರೇಯಸ್ಸು ಸಿಗೋದೇ ಇಲ್ಲ. ಆ ಕ್ಷಣಕ್ಕೆ ಅವನು ಸೋತ. ಮತ್ತೊಮ್ಮೆ ತಕ್ಷಣ ಅರ್ಜುನ ನೀರು ಕೊಡ್ತಾನೆ, ಅವರು ಬಯಸಿದ್ದನ್ನೇ ಕೊಡ್ತಾನೆ, ಅತ್ಯುತ್ತಮವಾದ ನೀರು. ಆ ರಣರಂಗದಲ್ಲಿ ನೀರು ಕೊಡೋದು, ಮನೆಯಲ್ಲಿ ನೀರು ಕೊಟ್ಟರೆ ಒಳಗಾದ ಬೈದುಕೊಳ್ಳೋ ಜನ ಇರ್ತಾರೆ. ಎಷ್ಟೋ ಜನ ಪಾಪ ನೀರು ಬೇಕು ಅಂತ ಕೇಳಿದ್ರೆ ಬೇಸಿಗೆ ಶುರುವಾಗ್ತಾ ಇದೆ ಕೇಳಿದರೆ ಕೊಟ್ಟರೆ ಎಷ್ಟು ಪುಣ್ಯ ಬರುತ್ತೆ ಜನ ಗೊತ್ತಿಲ್ಲ, ಎಷ್ಟು ಪುಣ್ಯ ಬರುತ್ತೆ ಅಂತ ಗೊತ್ತಿಲ್ಲ. ಓ ಅಂತ ದೊಡ್ಡದ ಬಾಲಕದೆ ಗೊತ್ತೇ ಹೊರತು ಇವನಿಗೆ ಬೇರೆ ಗೊತ್ತಿರೋದಿಲ್ಲ. ನೀರಿಗೆ ಎಷ್ಟು ಮಹತ್ವ ಇದೆ, ನೀರು ಕೊಟ್ಟರೆ ನೀರು ಕೊಟ್ಟಾಗಲ್ಲ ಅಂತ ಶಾಸ್ತ್ರ ಹೇಳುತ್ತದೆ. ಭೂ ಜೀವನಂ ಭುವನಂ ವನಂ, ಜೀವನ ಲೈಫೇ ಕೊಟ್ಟಾಗಲೆಕ್ಕ ಅಂತ ಹೇಳ್ತಾರೆ. ಪ್ರಾಣ ಉಳಿಸಿ ಅಂತ ಹೇಳ್ತಾರೆ, ನೀರು ಕೊಟ್ಟವನಿಗೆ ಅಬ್ಬ ಪ್ರಾಣ ಉಳಿಸಿದ್ದೆ ಅಂತ ಹೇಳ್ತಾರೆ. ದೊಡ್ಡ ಪುಣ್ಯ ಕಾರ್ಯ ಅಂತ ರಣರಂಗದಲ್ಲಿ ನೀರು ತರೋದು ಬಹಳ ಕಷ್ಟದ ಕೆಲಸ. ಅರ್ಜುನ ಆ ಕಡೆಗೆ ಕರ್ಕೊಂಡು ಹೋಗಲಿಲ್ಲ, ಏನಿಲ್ಲ, ಬಹುಶಃ ನಮ್ಮ ಭಾರಿ ಅಡ್ವಾನ್ಸ್ ಅರ್ಜುನ ಅದೇಂತ ಹಿಂದೆ ಕರೆಯನ್ನು ಇದ್ದಲ್ಲೇ ಹೇಳ್ತಿದ್ರು, ನಾವು ಗ್ಯಾಸ್ ತಂದಿದ್ದೇವೆ ಏನೋ ಹೇಳ್ಕೊತೇವೆ. ಅರ್ಜುನ ಅಷ್ಟು ಮಾಡಕ್ಕೆ ಮಾತ್ರ ದೇವರಾಣ ಯಾರಿಗೂ ಬರೋದಿಲ್ಲ. ಆ ಕ್ಷಣಕ್ಕೇನೆ ಫ್ಲಾಸ್ಕ್ ತೆಗೆದು ಕೊಟ್ಟಿದ್ದಲ್ಲ, ಯಾವುದೇ ತಟ್ಟಿದ್ದಲ್ಲ, ಬಾಣ ಹೊಡೆದ್ರೆ ನೀರು ನೇರವಾಗಿ ಒಂದು ಬಾಯಲ್ಲೇ ಬಿತ್ತಂತೆ, ಲೋಟ ಕೂಡ ಬೇಕಿಲ್ಲ, ಸೀದ ಬಾಯಿಲಿ ಕೈಲಿ ಹಾಕೊಂಡು ಬಾಯಲ್ಲೇ ಕೂಡ ಹಾಕೋಬೇಕಾಗಿಲ್ಲ. ರಣರಂಗದಲ್ಲಿ ಇದನ್ನು ಮಾಡ್ತಾನೆ ಅಂತ ಕೇಳಿದ್ರೆ ಆತನ ಆಸ್ತಿ ಏನಾಗಿತ್ತು? ಈ ಶಸ್ತ್ರವಿದ್ಯೆ ಆಸ್ತಿಯಾಗಿತ್ತು. ಶಸ್ತ್ರದಿಂದ ಏನನ್ನೂ ಸಾಧಿಸಬಲ್ಲೆ ಅಂತ ಅರ್ಜುನ ಯಶಸ್ಸನ್ನು ಕಂಡಿದ್ದ.